ಮಹಾಪುರುಷಾರ್ಥ ಅಂತ ಶಾಸ್ತ್ರ ಹೇಳಿದೆ. ಜನ ಏನು ತಿಳ್ಕೊಂಡಿಲ್ಲ ಇವತ್ತಿನ ಜನ ಅದನ್ನ, ಮಹಾಪುರುಷಾರ್ಥ ಅಲ್ಲ, ಪುರುಷಾರ್ಥ ಅಂತ ಕೂಡ ಭಾವಿಸಿಲ್ಲ. ಯಾವ ದೊಡ್ಡ ಪುರುಷಾರ್ಥ? ಧರ್ಮ ಅರ್ಥ ಕಾಮ. ಧರ್ಮ ಅರ್ಥ ಕಾಮದಲ್ಲಿ ಧರ್ಮನೂ ಹೋಯ್ತು, ಧರ್ಮ ಹೋಯ್ತು, ಮೋಕ್ಷ ಬರಲೇದಿಲ್ಲ, ಕೊನೆಯದಿಲ್ಲ, ಉಳ್ಕೊಂಡಿದ್ದೆ ಯಾವುದು? ಮಧ್ಯದೆರಡೆ, ಅರ್ಥ ಕಾಮ ಅಷ್ಟೆ. ಅರ್ಥ ಸಂಪಾದನೆ ಮಾಡು, ಕಾಮ ಎಂಜಾಯ್ ಮಾಡು ಅಷ್ಟೆ. ಅದರಿಂದ ಏನಾಯ್ತು ಕೊನೆಗೆ? ಧರ್ಮ ಈ ಕಡೆ ಬಿಟ್ಕೊಂಡ, ಮೋಕ್ಷ ಆ ಕಡೆ ಕಳ್ಕೊಂಡ, ಅದೆಂಥ ಜೀವನ? ನಾಲ್ಕು ಪುರುಷಾರ್ಥನೂ ಮ್ಯಾನೇಜ್ ಮಾಡಬೇಕು, ದೊಡ್ಡ ಪುರುಷಾರ್ಥಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಗೊತ್ತಾಯ್ತಾ? ಪುರುಷ ವಿದ್ಯಾರ್ಥಿ ಓದ್ತಾನೆ, ಸ್ಪೆಷಲೈಸ್ ಜಾಸ್ತಿ ಓದ್ತಾನೆ, PCMB ಜಾಸ್ತಿ ತೊಗೊಳ್ತಾನೆ, ಲ್ಯಾಂಗ್ವೇಜ್ ಸ್ವಲ್ಪ ಕಡಿಮೆ ತೊಗೊಳ್ತಾರೆ. ಫೇಲ್ ಆಗಬಾರ್ದು ಅದರಲ್ಲಿ. ಫೇಲ್ ಆದರೆ ಮತ್ತೆ ಎಷ್ಟೋ ಹಿಂದೆ ಮಾಡ್ತಾ ಇದ್ರು. ಇಂಜಿನಿಯರಿಂಗ್ ಹೇಳಬೇಕಾದ್ರೆ PCMನಲ್ಲಿ ಸಿಕ್ಕಾಪಟ್ಟಿ ಮಾರ್ಕ್ಸು, ಇಂಗ್ಲೀಷ ಸಂಸ್ಕೃತ ಫೇಲು. ಏನಾಯ್ತು ಅಲ್ಲಿಗೆ? ಮತ್ತೆ ಒಂದು ವರ್ಷ ವೇಸ್ಟ್. ಅದಕ್ಕೆ ಜಸ್ಟ್ ಪಾಸಿಗೆ ಟ್ರೈ ಮಾಡೋರು ಕೆಲವರೆಲ್ಲ, ಅದರಲ್ಲಿ ಮಾತ್ರ 100 ಆ ಥರ ಟ್ರೈ ಮಾಡು, 100, 90, 80 ಆ ಥರ ಬರೋದು. ಅದು ಆರಲ್ಲೂ ಪಾಸಾಗಬೇಕು, ಲೌಕಿಕದಲ್ಲೂ ಪಾಸಾಗಬೇಕು, ಅಧ್ಯಾತ್ಮದಲ್ಲೂ ಪಾಸ್ ಆಗಿ. ಇಲ್ಲಿ ಫೇಲ್ ಆಗಬಾರ್ದು. ಇಲ್ಲಿ ಫೇಲ್ ಆದ್ರೆ ಏನಿಸುತ್ತೆ? ಇಲ್ಲೇ ಫೇಲ್ ಆದ್ರೆ SSC ಫೇಲ್ ಆದವರು MA ಮಾಡ್ತೇನೆ ಹುಚ್ಚ ಅಂತ ಕರೀತಾರೆ, ಅವತ್ತಾನೆ. ಲೌಕಿಕದಲ್ಲಿ ಸಕ್ಸಸ್ ಇರಬೇಕು, ಅಧ್ಯಾತ್ಮದಲ್ಲಿ ಮಹಾ ಸಕ್ಸಸ್ ಇರಬೇಕು, ಗೊತ್ತಾಯ್ತಾ? ಎರಡು ಬ್ಯಾಲೆನ್ಸ್ ಆದರೆ 50-50 ಆಗಬಾರ್ದು, ಅದು 75-25 ಆಗಬೇಕು. ಅವಾಗ ಏನಾಗುತ್ತೆ? ಅದು ಲೈಫ್. ಅದು ಅದು ಬಿಟ್ಟುಬಿಟ್ಟು ಏನೋ ಮಾಡಿದ್ರೆ ಏನರ್ಥ? ಯಾಕೆ ಕೊಟ್ಟಿಲ್ಲ ಇವತ್ತು? ಯಾಕೆ ಕೊಟ್ಟಿಲ್ಲ? ಪ್ರತಿನಿತ್ಯಲ್ಲಿ ಈ ನಿದ್ರೆ ಮಾಡ್ತಾನೆ, ಹೌದಲ್ಲ? ಪರಮಾತ್ಮ ಡೈಲಿ ಸ್ಯಾಂಪಲ್ ತೋರಿಸ್ತಾನೆ ನಿದ್ರೆ ಮಾಡಿದಾಗ ಏನಾಗುತ್ತೆ. ನಿದ್ರೆ ಯಾತಕ್ಕೆ ಕೊಡ್ತಾನೆ? ಅವು ಹೊರಗಿನ ಸುಖ ಏನೂ ಇಲ್ಲ, ಎದ್ದೆ ಹಬ್ಬ ಹೇಳಿ ಸುಖ ಮಲಗಿದ್ದೆ ಅಂತ ಹೇಳ್ತಾನೆ. ಅರ್ಥ ಏನು ಅದಕ್ಕೆ? ಹೊರಗಿನ ದಿಕ್ಕಿದ್ದು ಇನ್ನೊಂದು ಏನೋ ಪದಾರ್ಥ ಇದೆ ಅಂತ ಆಯ್ತಾ ಇಲ್ಲ? ದಿವಸ ಕೊಡ್ತಾನೆ ನಿದ್ರೆ, ಮತ್ತೆ ಉಪನ್ಯಾಸ ಕೇಳ್ಬೇಕಾದ್ರು ಕೊಡ್ತಾನೆ. ಅರ್ಥ ಬರ್ತದೆ ಅಲ್ಲಿ ತಿಳ್ಕೊಬೋದಿಲ್ಲ. ಅದು ಅರ್ಥ ಏನಂದ್ರೆ, ದೇವರ ಬೇರೆ ಅಂತ ಗೊತ್ತಾಯ್ತು. ಈಗ ಅದೇ ಮಾಂಡೋಕ್ಯ ಉಪನಿಷತ್ ಹೇಳೋದು, ಮಾಂಡೋಕ್ಯ ಸಂದೇಶನೇ ಅದು. ನಿದ್ರೆಯಲ್ಲಿ ಬರೋ ಸುಖ ಇದೆಯಲ್ಲ, ಅದು ಬಂದಿದೆ ಸುಖ. ಆ ಸುಖ ಎದ್ದಾಗಲೂ ಬರಬೇಕು, ಅದೇ ಜ್ಞಾನ ಬಂದರೆ ಸಾಕು. ಮಲಯದಾಗಿರೋ ಸುಖ ಎದ್ದಾಗಲೂ ಬಂದುಬಿಟ್ರೆ ಪರಮಾತ್ಮ ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ 2ನೇ ಪಾದ ಪೂರ್ತಿ ಅದನ್ನು ಹೇಳೋದು. ಅರ್ಥ ಆಯ್ತಾ? ಅದು ಸ್ವಪ್ನ ಕೊಡೋದು, ನಿದ್ರೆ ಕೊಡೋದು. ನಿದ್ರೆ ಹೈಯೆಸ್ಟ್, ಅಲ್ಲಿ ಏನಿಲ್ಲ, ಊಟ ತಿಂಡಿ ಏನೇನಿಲ್ಲ, ಹೊರಗಿನ ಪದಾರ್ಥನೇ ನೋಡಿಲ್ಲ. ಅಪ್ಪ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಮತ್ತೆ ಯಾವ ಸುಖ ಆಗಿದ್ರೆ? ಹೊರಗಿನ ಪದಾರ್ಥ ಕಾಂಟ್ಯಾಕ್ಟ್ ಇಲ್ಲ, ಮತ್ತೇನು ಯಾವುದೋ ಒಂದು ಕಾಂಟ್ಯಾಕ್ಟ್ ಬಂದಿದೆ, ಏನೋ ಕಾಂಟ್ಯಾಕ್ಟ್ ಬಂದಿದೆ. ಯಾವ ಕಾಂಟ್ಯಾಕ್ಟ್ ಅಂದರೆ, ಅದೇ ರುಕ್ಮಿಣಿ ಬರೆದ ವಾದಿರಾಸ್ವಾಮಿ ಅಂತ ಬರೆದ್ರು, ನಿದ್ರಾಕಾಂಬ ನಿಮಿಲಿತಿ ನಿಮಿಲಿತಾಕ್ಷ ಯುಗಲಹ ಪ್ರಾಜ್ಞಂ ಯದಾ ಲಿಂಗತಿ. ಆಗ ಭಗವಂತನ ಹತ್ರ ಜೀವ ಹೋಗಿದ್ದಾನೆ, ಗೊತ್ತಾಯ್ತಾ? ಅದಕ್ಕೆ ಅಷ್ಟು ಎಂಜಾಯ್ ಮಾಡ್ದ. ಅರ್ಥ ಆಯ್ತಾ? ಈಗ ಸೊ ಅದನ್ನ ಹತ್ರ ಎದ್ದಾಗ ಹೋಗಿಬಿಟ್ರೆ ಭಾಳ ಸುಲಭ. ದೇವ್ರ ಸ್ಯಾಂಪಲ್ ಏನು ಪ್ರಶ್ನೆ ಉತ್ತರ ಬಂತ? ಈಗ ಡೈಲಿ ಸ್ಯಾಂಪಲ್ ತೋರಿಸ್ತಿದ್ದಾನೆ ಪರಮಾತ್ಮ. ಹೋಗ್ಲಿ, ಎಚ್ಚೆತ್ತಾಗಬೇಕಾ ನಿಮಗೆ? ಸಾಕಷ್ಟು ತಿಂದ, ಮಲಿಕೋಬಿಟ್ಟ ಅಷ್ಟೇನೆ. ಇನ್ನು ಹಸಿವಾದವನು ಕೊಟ್ಟ, ತಂದೆ ಕೊಟ್ಟುಬಿಟ್ಟ, ಸ್ವಲ್ಪ ಹಸಿವು ಇತ್ತು ಅವನಿಗೆ, ಆದರೆ ಅವನು ಸಂತೋಷ ಪಟ್ಟ. ಆ ಸಂತೋಷ ಇದೆಯಲ್ಲ, ಜಾಸ್ತಿ ಸಂತೋಷ. ತಾನು ತಿಂದ ಸಂತೋಷಕ್ಕಿಂತ ಯಾವ ಸಂತೋಷ ದೊಡ್ಡದು? ಇನ್ನೊಬ್ಬರಿಗೆ ಕೊಟ್ಟಿದ ಸಂತೋಷ ದೊಡ್ಡದು. ಅರ್ಥ ಆಯ್ತಾ? ಅದು ಎಕ್ಸಾಂಪಲ್. ಓ, ಹಾಗಿದ್ರೆ ತ್ಯಾಗದಲ್ಲಿ ಸುಖ ಇದೆ. ತ್ಯಾಗೇ ನೈಕೆ ಅಮೃತತ್ವ ಮಾನಸಿಹು. ಉಪನಿಷತ್ ಹೇಳ್ತಾ ಇದೆ, ಭಗವದ್ಗೀತೆ ಹೇಳುತ್ತೆ, ತ್ಯಾಗೇ ತ್ಯಾಗಾತ್ ಶಾಂತಿರ ಅನಂತರ. ಭೋಗಾತ್ ಶಾಂತಿ ಅಂತ ಹೇಳಿಲ್ಲ, ಶಾಗಾತ್ ಶಾಂತಿರ ಅನಂತರ. ಮತ್ತೆ ನಾವು ತಿನ್ನಬಾರ್ದ ಅಂತ ಕೇಳಿದರೆ ತಿನ್ಬೇಕು, ಯಾತಕ್ಕೆ? ನಾವು ಬದುಕಿದ ತಾರೆ ಕೊಡ್ಲಕ್ಕೆ ಬರೋದು, ಅದಕ್ಕೆ ತಗೋ. ಸೊ ನಮಗೆ ನಮ್ಮ ಬದುಕಕ್ಕೆ ನಮಗೆ ಬೇಕು, ಕೊಡೋದಕ್ಕೆ ಹೆಚ್ಚು ಬೇಕು, ಕೊಡೋದಕ್ಕೋಸ್ಕರ ಬದುಕಬೇಕು. ಅದು ಹೊಸ ಯಾರಿಗೆ ಕೊಡಬೇಕು? ಈ ಮಧ್ಯೆ ದೇವರಿಗೆ ಕೊಡಬೇಕು. ಹೋಗ್ತಾನೆ, ಯತ್ಕರೋಷಿ ಯದಸ್ನಾಶಿ ಯಜ್ಜುಹೋಷಿ ದದಾಶಯತೆ ಯತ್ ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣ. ಈಗ ಗೋಲ್ ಸೆಟ್ಲ್ ಮಾಡ್ಕೋಬೇಕು ಜೀವನದೊಳಗೆ. ನಮ್ಮ ಗುರಿ ಸ್ಪಷ್ಟ ಮಾಡ್ಕೊಂಡ್ಬಿಟ್ರೆ ಆಫೀಸ್ಗೆ ಹೋಗಿ ಹೇಗೆ ಅಡ್ಜಸ್ಟ್ ಮಾಡ್ಕೋತಾರೆ? ಎಲ್ಲ ಟೈಮು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋತಾರೆ. ಒಂದು ದಿವಸ ಹೋದ್ರೆ ಪದಿ ಲೀವ್ ಇಲ್ಲ, ಆಮೇಲೆ ಸಂಬಳ ಕಟ್ ಮಾಡ್ತಾರೆ, ಕೆಲಸನೇ ಹೋಗ್ತದೆ, ಎಚ್ಚರಿಕೆ ಇದೆ. ಅದೇ ರೀತಿಯೇ ನಾವು ಹೇಗೆ ಆಫೀಸ್ ಕೆಲಸಕ್ಕೆ ಅಡ್ಜಸ್ಟ್ ಮಾಡ್ಕೋತೀವಿ, ದೇವ್ರ ಕೆಲಸ ಅಡ್ಜಸ್ಟ್ ಮಾಡ್ಕೋಬೇಕು. ಸಂಧ್ಯಾವನೆ, ದೇವ್ರ ಪೂಜೆ, ಪಾಠ ಎಲ್ಲ ಏನವು? ನಮ್ಮ ಪಾರ್ಟ್ ಅಂಡ್ ಪಾಸ್ ಅವ್ರ ಲೈಫ್, ಅದು ಯಾವುದನ್ನು ಬಿಡ್ಲಕ್ಕೆ ಬರೋದಿಲ್ಲ. ಆದ್ದರಿಂದ ಆ ಥರ ಪ್ಲಾನ್ ಮಾಡಿಬಿಟ್ರೆ ಅವಾಗ ಸೋಲೋ ಚಾನ್ಸೇ ಬರೋದಿಲ್ಲ ಮನುಷ್ಯ. ಏನು ಮಾಡ್ತೀವಿ ಅಂದರೆ ಕ್ಯಾಶುವಲ್ಲ ತಗೋತೀವಿ, ಅವಾಗ ಏನಾಗುತ್ತೆ? ಬಿಟ್ಬಿಡ್ತೀವಿ. ಯಾವುದೇ ಕೆಲಸ ನಾಳೆ ಹೋದ್ರೆ ಆಯಿತು, ಆಫೀಸ್ ಕೆಲಸ ನಾಳೆ ಹೋದ್ರೆ ಆಯ್ತು, ಆಗೋದಿಲ್ಲ. ಇವತ್ತು ಹೋಗಲೇಬೇಕಷ್ಟೇ, ಅದೇ ಮನೆ ಕೆಲಸ ಇವತ್ತಲ್ಲ ನಾನು ಮಾಡ್ಕೋತೇನೆ. ಆ ಥರ ಯೋಚನೆ ಮಾಡಿದರೆ ಆಗ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ಹೇಳೋದಕ್ಕೆ ಆಚಾರ್ಯ ಮಾತುಗಳೆಲ್ಲ ಒಂದೊಂದು ಅಷ್ಟು ಫೈನ್ ಆಗಿರೋದು. ಸ್ವರೂಪಾನಂದ ಬಂತು. ಯಾತಕ್ಕೆ ಬಂತದು? ದೇವ್ರ ಹತ್ರ ಹೋಗಿದ್ದಕ್ಕೆ ಬಂತು, ಗೊತ್ತಾಯ್ತಾ? ಸ್ವರೂಪಾನಂದನೇ ಇರಬಹುದು, ಬರ್ಲಕ್ಕೆ ಒಂದು ಕಾರಣ ಬೇಕಲ್ಲ. ದೇವ್ರ ಸಂಪರ್ಕದಿಂದ ಬಂತು. ಮೋಕ್ಷ ದೇವ್ರ ಹತ್ರ ಇರ್ತಾನಲ್ಲ, ಅದಕ್ಕೆ ಎದ್ದಾಗಲೂ ಕೂಡ ಏನಾಗುತ್ತದ? ಆನಂದ ಹಾಗೆ ಇರುತ್ತೆ, ಎದ್ದಾಗಲೂ ಹಾಗೆ ಆನಂದ ಇರುತ್ತೆ. ತಸ್ಯ ಚ ಮಹಾಪುರುಷಾರ್ಥೇನೈವ ಪ್ರಯೋಜನೇನ ಭವಿತುಂ. ಅದಾದ ಮೇಲೆ ಮೋಕ್ಷಸ್ಯ ಮಹಾಪುರುಷಾರ್ಥತ್ವಂ ಕುತಃ? ಇತ್ಯತಃ ತತ್ರಾಪಿ. ಆಗ ಇವನು ಪ್ರಶ್ನೆ ಮಾಡ್ತಾನೆ, ಆಯಿತು ಮೋಕ್ಷ ಮಹಾಪುರುಷ, ವೇದಗಳು ಭಾರಿ ದೊಡ್ಡ ಶಾಸ್ತ್ರ, ಮೋಕ್ಷ ಮಹಾಪುರುಷಾರ್ಥ ಅಂತ ಹೇಳಿದರೆ, ಮೋಕ್ಷ ಮಹಾಪುರುಷಾರ್ಥ ಅಂತ ಒಪ್ಪೇ ಇಲ್ಲ ಅಂತ ಕೇಳಿದರೆ ಇವತ್ತಿಗೆ ಒಪ್ತಾರಲ್ಲ ಜನ, ಹೇಗಾಗುತ್ತೆ? ಅದು ಪ್ರೂವ್ ಮಾಡ್ತಾರೆ. ಅದಕ್ಕೆ ಶಾಸ್ತ್ರವಾದ ಏನಾಗುತ್ತೆ ಅನ್ನೋ ಗೊತ್ತಿಲ್ಲದ ವಿಷಯ ಗೊತ್ತಾಗತ್ತೆ. ಮೋಕ್ಷ ಪನೋ ಪುರುಷಾರ್ಥ ಯಾತಕ್ಕೆ ಅದು ಡಿಫೈನ್ ಮಾಡಿ ಇನ್ನು ಕೊಡ್ತಾರೆ. ಇದೆಲ್ಲ ಮಹಾಭಾರತದಲ್ಲೂ ಬಂದಿದೆ, ವಿಶ್ವೋತ್ತರಣದಲ್ಲಿ ಕೋಟ್ ಮಾಡಿದ್ದಾರೆ, ಇಲ್ಲಿ ಬೇರೆ ವಾಕ್ಯ ಕೋಟ್ ಮಾಡ್ತಾರೆ. ಒಂದೇ ಕೋಟ್ ಮಾಡಿದ್ರೆ ಏನಾಗುತ್ತೆ? ರಿಪಿಟೇಷನ್ ಆಗುತ್ತೆ, ಹೊಸ ವಾಕ್ಯ ಕೋಟ್ ಮಾಡ್ತಾರೆ. ಅಲ್ಲೇನು ಕೋಟ್ ಮಾಡಿದ್ರು? ಅನಿತ್ಯತ್ವಾತ್ ಸದುಕತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ, ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತ. ಎಷ್ಟು ಸಿಂಪಲ್ ಅದು. ಧರ್ಮ ಅರ್ಥ ಕಾಮ ಏನವು? ಅನಿತ್ಯ ಮತ್ತು ಸದುಃಖ. ಇವು ಕೋಟಿ ಸಾವಿರ ಕೋಟಿ ಬರಲಿ, ಏನಾಯ್ತು ನಿಮಗೆ ಅದು? ಇದು ಆದಾರು ಬಿಡುತ್ತಾನೆ, ಇವನಾದ್ರೂ ಸಾಯ್ತಾನೆ, ಅದಾದ್ರೂ ಹೋಗುತ್ತೆ, ಅದರಲ್ಲೂ ಹೋಗ್ತಾನೆ, ಅದು ಉಪಯೋಗ ಬರಲಿಲ್ಲ. ಅಂದರೆ ಅನಿತ್ಯ ಅಂತ. ಆಮೇಲೆ ಅದರ ಟೆನ್ಷನ್ ಇದೆ ಜೊತೆಗೆ, ಈ ಕೋಟಿ ರೂಪಾಯಿ ಬಂತು ಪಜೀತಿ, ಎಲ್ಲಿ ನಿದ್ದೆನೇ ಬರೋದಿಲ್ಲ ಅವನಿಗೆ, ಎಲ್ಲಿ ಇಟ್ಕೋಬೇಕು ಅದನ್ನು? ಪದಾರ್ಥ ಕುತ್ಕೊಂಡ್ಬಿಡ್ತಾನೆ, ಅದು ಸರ್ಪ್ಲಸ್, ಅದು ಉಪಯೋಗ ಬರಲಿಲ್ಲ. ಅಂದರೆ ಅದು ಆನಂದನ ಯಾರು ಕದಿಲಕ್ಕೆ ಬರೋದಿಲ್ಲ, ಜ್ಞಾನ ಯಾರು ಕದಿಲಕ್ಕೆ ಬರೋದಿಲ್ಲ. ಈಗ ಯಾರು ಕಂಪ್ಲೇಂಟ್ ಕೊಟ್ಟವ್ರು ಇರ್ತಾರೆ, ಜ್ಞಾನ ಯಾರು ಕದ್ದು ಬಿಟ್ರು ಅಂತೇಳಿ, ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಧನ ಕದ್ದು ಕದಿಲಕ್ಕೆ ಬರುತ್ತೆ, ಜ್ಞಾನ ಕದಿಲಕ್ಕೆ ಬರೋದಿಲ್ಲ. ದುಃಖ ಇದೆ ಮತ್ತು ಅನಿತ್ಯತ್ವ ಇದೆ. ಆದ್ದರಿಂದನೇ ಧರ್ಮ ರಾಜ ಮಹಾರಾಜರುಗಳು ಕೊಲೆಯಾಗಿ ಹೋಗಿದ್ದಾರೆ. ಎಷ್ಟೋ ರಾಜ ಮಹಾರಾಜರುಗಳು ಏನಾಗಿದ್ದಾರೆ ಅವರೆಲ್ಲ ತಮ್ಮವರಿಂದನೇ ಕೊಲೆಯಾಗಿದ್ದಾರೆ. ಅಣ್ಣ ತಮ್ಮಂದರು ಮಕ್ಕಳು ಯಾರೋ ಕೊಂದು ಹಾಕ್ಬಿಟ್ಟು, ಮತ್ತೆ ಮಕ್ಕಳಕ್ಕೊಂದು ತಂದೆ ತಾಯಿ ಇದ್ದಾರೆ, ತಂದೆ ತಾಯಿಗೊಂದು ಮಕ್ಕಳಿದ್ದಾರೆ. ಅದು ದುಃಖ ಸುಖ ಇದೆ, ದುಃಖನ ಅದು ಬರೀ ದುಃಖ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಪುರಂದ್ರದಾಸರು ಮಾತ್ರ ಸ್ಪಷ್ಟ. ದುಃಖ ಅಂದರೆ ಏನದು? ಅರ್ಥ, ಧರ್ಮ ಅರ್ಥ ಕಾಮ, ಅರ್ಥ ದುಃಖ ಇದೆ ಅಂತ ಆಯ್ತಲ್ಲ. ಕಾಮದಲ್ಲಂತೂ ಭಾರಿ ದುಃಖ, ದೇನ್ಮಗಳೇ ಮೆಲ್ಡರ್ಗಳಾಗದೆ, ಅದಕ್ಕೆ ಎರಡಾಗೋಯ್ತು. ಈಗ ಧರ್ಮದ ಮಾಡಿ ಕೆಟ್ಟವರಿದ್ದಾರ, ಮೋಕ್ಷ ತಗೊಂಡು ಕೆಟ್ಟವರಿದ್ದಾರ? ಮುಗಿದ ಸಿಂಪಲ್ ಅದು. ಧರ್ಮಾಚರಣೆಗೆ ಟ್ಯಾಕ್ಸ್ ಅಂತ ಪುಣ್ಯಕ್ಕಿಲ್ಲ, ಧರ್ಮಾಚರಣೆಗೆ ಎಕ್ಸೆಪ್ಷನ್ ಕೊಡ್ತಾರೆ ಟ್ಯಾಕ್ಸ್, ಗೊತ್ತಾಯ್ತಾ? ಟ್ಯಾಕ್ಸ್ ಹಾಕೋದಿಲ್ಲಲ್ಲ, ಏನು ಕೊಡ್ತಾರೆ ಅದಕ್ಕೆ? ಇವತ್ತಿನ ದರಿದ್ರ ಕಾಲದಲ್ಲೂ ಕೂಡ ಏನಿದೆ ಅದಕ್ಕೆ? ರೇಟೇಜಿ ಕೊಡ್ತಾರೆ ಅದಕ್ಕೆ. ಅಂದಮೇಲೆ ಅದಕ್ಕೆ ಎಂದು ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕೋದಿಲ್ಲ ಅಂತಾಯ್ತು. ಇನ್ನು ನೋಡಿ ಈಗ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನೊಂದಿದೆ, ಧರ್ಮಾರ್ಥ ಕಾಮ ಸರ್ವೇಪಿ ನನಿತ್ಯಾಹ ಮೋಕ್ಷ ಏವ ಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯಥೇತ ಮತಿಮಾನ್ ನರಹ ಇದು ಬಾಲ್ಯವೇಯ ಶ್ರುತಿ ಅಂತ ಕೋಟ್ ಮಾಡ್ತಾರೆ. ಅಂದರೆ ಇವೆಲ್ಲ ನಿತ್ಯಾಹ, ನಿತ್ಯ ಅಲ್ಲವು, ಮೋಕ್ಷ ಒಂದೇ ನಿತ್ಯ. ಅದಕ್ಕೋಸ್ಕರ ಮತಿಮಾನ್ ನರಹ, ಬುದ್ಧಿ ಇರೋ ಮನುಷ್ಯ ಯಾವುದಕ್ಕೆ ಟ್ರೈ ಮಾಡಬೇಕು? ಮೋಕ್ಷಕ್ಕೆ ಟ್ರೈ ಮಾಡೋದು. ಬುದ್ಧಿ ಇರೋ ಮನುಷ್ಯ ಅಂತ ಹೇಳಿದ್ರಿಂದ ಯಾರು ಟ್ರೈ ಮಾಡೋದಿಲ್ಲ ಯಾರವರು? ಬುದ್ಧಿ ಇಲ್ಲದವರು ಅಂತ ಹೇಳಿದ ಲೆಕ್ಕ. ಬುದ್ಧಿವಂತ ಈ ತಪ್ಪು ಮಾಡೋದಿಲ್ಲ ಅಂದರೆ, ತಪ್ಪು ಮಾಡಿದ್ರೆ ವಜ್ರ ಅರ್ಜುನ ನೀ ಪ್ರಜ್ಞಾವಾದ ಮಾಡ್ತೀನಿ ಅಂತ ಹೇಳಿಲ್ಲ ಹಾಗೆ. ಈಗ ನೋಡಿ, ಮಾಯಾವಾದಿಗಳಲ್ಲ ಇವರು, ಮೀಮಾಂಸಕರು. ಮೀಮಾಂಸಕರು ಸ್ವರ್ಗ ದೊಡ್ಡದು ಅಂತಾರೆ, ಲೌಕಿಕರು ಈ ಲೋಕನೇ ಭಾರಿ ದೊಡ್ಡದು ಅಂತಾರೆ. ಸ್ವಿಟ್ಜರ್ಲೆಂಡ್ ಹೋದೆ, ಅಲ್ಲಿ ಹೋದೆ, ವರ್ಲ್ಡ್ ಟೂರ್ ಮಾಡ್ಕೊಂಡು ಪ್ರತಿ ತಿಂಗಳು ವರ್ಲ್ಡ್ ಟೂರ್ ಮಾಡೋರಿದ್ದಾರೆ. ವರ್ಷಕ್ಕೊಮ್ಮೆ ಆ್ಯನ್ಯುವಲ್ ಪ್ರೋಗ್ರಾಮ್ ಅದು. ವರ್ಲ್ಡ್ ಟೂರ್ ಮಾಡಿಬಿಟ್ರೆ ಭಾರಿ ಖುಷಿ ಆಗ್ತದೆ. ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇವ್ರು ಕಾಯ್ತಾರೆ, ಇಲ್ಲೇ ಇರ್ಲಿಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ ಇವ್ರು ಕಾಯ್ತಾರೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವ್ರು ಕಾಯ್ತಾರೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅವ್ರು ಕಾಯ್ತಾರೆ, ಗೊತ್ತಾಯ್ತಾ? ಸೊ ಮೋಕ್ಷಕ್ಕೆ ಹೋಗೋರು ಯಾರು ಅಂದರೆ, ಅಂತೇಶ್ವರೇ ಮಿರೇ ಧೀರಾಹ ನತೇ ಮಧ್ಯೇಶ್ವರೇ ಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಮಂತರಮಂತಯೋಹೋ. ಮಹಾಭಾರತದ ವಾಕ್ಯ ಅದು. ಪುಣ್ಯಚಿತೋ ಲೋಕ ಕ್ಷೀಯತೆ ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಧೀರರಿದ್ದಾರೆ ಅವರು ಅಂತದಲ್ಲಿ ಎಂಜಾಯ್ ಮಾಡ್ತಾರೆ, ಮಧ್ಯದಲ್ಲಲ್ಲ ಅಂಥೇಳಿದ್ರು. ಅಂತ ಅಂದ್ರೇನು? ಮಧ್ಯ ಅಂದ್ರೇನು? ಒಗಟದು. ಧರ್ಮ ಅರ್ಥ ಕಾಮ ಮೋಕ್ಷ, ಈ ಕಡೆಯಿಂದ ಕೊನೆಯ ಧರ್ಮ, ಈ ಕಡೆಯಿಂದ ಕೊನೆಯ ಮೋಕ್ಷ, ಇದರಲ್ಲಿ ಎಂಜಾಯ್ ಮಾಡೋದು ಜ್ಞಾನಿಗಳು. ಮಧ್ಯ ಇರೋದು ಯಾವುದು? ಅರ್ಥ ಕಾಮ. ಅದರಲ್ಲಿ ಯಾರು ಮಾಡ್ತಾರೆ? ಬೋರ್ಕೊಂಡು ಮಾಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಕಾಮದಲ್ಲಿ ಕ್ರಿಕೆಟ್ ಮ್ಯಾಚ್ಗೆ ಹೋದ, ಪರೀಕ್ಷೆಗೆ ಹೋದ, ಯಾರು ಜಾಣ್ ಇದರಲ್ಲಿ? ಕ್ರಿಕೆಟ್ ಮ್ಯಾಚ್ ಹೋಗಿ ಟಿಕೆಟ್ ದುಡ್ಡು ಹೋಯ್ತು, ಕ್ರಿಕೆಟ್ ಹೋಯ್ತು, ಬದ್ದಾಡ್ದೆ ಎಲ್ಲ ಮಾಡ್ಕೊಂಡ ಅವ್ನು ಟೀಮ್ ಸೋತು ಬೇರೆ ಸೋತ್ ಬಿಡ್ತು ಕೊನೆಗೆ ಹೋದ ಟೀಮ್. ಆಗ ಈ ಕಡೆ ಹೋದ, ಅಲ್ಲಿ ಹೋದ್ರೆ ಫೈನ್ ರ್ಯಾಂಕ್ ಬಂದ, ಕೆಲಸ ಸಿಕ್ತು, ಎಂಜಾಯ್ ಮಾಡ್ತಾ. ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕಿಂತ ಧೀರ. ಬಾಡಕ್ ಬರೋದಿಲ್ಲ, ಬಾ. ನೋ ನೋ, ಇಂಪಾಸಿಬಲ್. ಪರೀಕ್ಷೆ ಪೇಪರ್ ಕೊಟ್ಟು ಬಂದ ಮೇಲೆ ನೀವು ಬರಲಿಕ್ಕೆ ಬರಲ್ಲ. ಪೇಪರ್ ಕೊಟ್ಟು ಬಂದ ಮೇಲೆ ಬರಲಿಕ್ಕೆ ಬರುತ್ತಾ? ಕತೆ ಮುಗೀತು, ಮುಂದೆ ಸೆಪ್ಟೆಂಬರ್ವರೆಗೆ ಕಾಯ್ಬೇಕು. ಮನೇಲಿ ಬರಿಬಹುದು, ಅಷ್ಟು ಉಪಯೋಗ ಆಗಲ್ಲ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಸಾಧನೆ ಯಾವಾಗ ಮಾಡ್ಬೇಕು? ನಾವೀಗ ನಮ್ಮ ಬದುಕಿರೋದು ಈ ದೇಹ ಇರಬೇಕು, ಅದಕ್ಕೆ ಸಾಧನ ಶರೀರ ಅಂತ ಕೊಟ್ಟಿರು. ಆ ದೇಹ ಸಾಧನ ಶರೀರ ಅಲ್ಲ, ಅದು ಯಾವ ಶರೀರ? ಅದು ಭೋಗ ಶರೀರ, ಗೊತ್ತಾಯ್ತಾ? ಭೋಗ ಶರೀರ. ಅದಕ್ಕೆ ಅದೇ ವ್ಯತ್ಯಾಸ ಇರೋದು. ಮನುಷ್ಯ ಧರ್ಮ ಯಾತಕ್ಕೆ ದೊಡ್ಡದು ಅಂದರೆ, ಇಲ್ಲಿ ಮಾಡೋ ಸಾಧನೆ ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಪರೀಕ್ಷಾ ಅಲ್ಲಿ ಯಾತಕ್ಕೆ ದೊಡ್ಡದು, ಅಲ್ಲಿ ಕೂತ್ಕೊಂಡೇ ಬರೀಬೇಕು ನೀವೀಗ. ಏನೋ ಮನೆ ಫ್ಯಾನ್ ಇರುತ್ತೆ, ಎ ಸಿ ಇರುತ್ತೆ, ಆರಾಮ ಬರೀತೀರಿ ಅಂತ ಹೇಳಿದರೆ ಕೊಡೋದಿಲ್ಲ. ಅಲ್ಲಿ ಯಾರೋ ಒಡಕ್ ಡೆಸ್ಟ್ ಏನೋ ಇರುತ್ತೆ, ಅಲ್ಲೇ ಬರೀಬೇಕು. ಅಲ್ಲಿ ಆ ಕೊಟ್ಟ ಪೇಪರಲ್ಲೇ ಬರೀಬೇಕು, ಮತ್ತೆ ಮನೆಯಿಂದ ಒಳ್ಳೆ ಪೇಪರ್ ಬರೀಬೇಕು ಬರೋದಿಲ್ಲ, ಅವ್ರು ಕೊಟ್ಟ ಆನ್ಸರ್ ಪೇಪರಲ್ಲೇ ಬರೀಬೇಕು. ಗೊತ್ತಾಯ್ತಾ? ಅವತ್ತು ಅದೇ ಜಾಗದಲ್ಲೇ ಕೊಡ್ಬೇಕು, ಮತ್ತೆ ಮಧ್ಯ ಮಧ್ಯ ಎದ್ದು ಹೋಗಾಗಿಲ್ಲ, ಅದೇ ಟೈಮಲ್ಲೇ ಬರೀಬೇಕು, ಮತ್ತೆ ಸಾಯಂಕಾಲ ಅವೆಲ್ಲ ಎದ್ದೋಗ ಕಾಮ ಬರೀತೀನಿ ಅಂತ ಕೂಡಾಗಿಲ್ಲ, ಅಲ್ಲೇ ಬರೀಬೇಕು. ನಮ್ಮ ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಅರ್ಥ ಆಗ್ಬಿಡ. ಈ ಪರೀಕ್ಷೆ ಎಲ್ಲ ಮಾಡಿರೋದೇ ಶಾಸ್ತ್ರ ನೋಡ್ಕೊಂಡು ಮಾಡಿರೋದು, ಪರೀಕ್ಷೆಯಿಂದ ಶಾಸ್ತ್ರಕ್ಕೆ ಹೋಗಬಾರ್ದು, ಶಾಸ್ತ್ರದಿಂದ ಪರೀಕ್ಷೆ ಆಗಿರೋದು. ನಾವೆಲ್ಲಿ ಜೇನು ದೇಶ ಕಾಲ ಎಲ್ಲ ನೋಡ್ಕೊಂಡು ದೇವರು ಕೊಟ್ಟಿದ್ದ, ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ರಿಟೈರ್ ಮೇಲೆ ಓದ್ತೇನೆ ಅಂತ. ರಿಟೈರ್ ಮೇಲೆ ಊಟ ಮಾಡಾಗಿದ್ರೆ ಅಲ್ಲಿವರು ಉಪವಾಸ ಇರೋ, ಏ ಅದೇ ಆಗುತ್ತೆ ಅಂತ. ಇದು ಹಾಗೆ ಜ್ಞಾನ ಅಂಬೋದು ಹೇಗೆ, ಅನ್ನ ಯಾವಾಗಲೇ ಆಗಬೇಕು, ಜ್ಞಾನನೂ ಹಾಗೇನೆ ಬೇಕು. ಅರ್ಥ ಆಯ್ತಾ? ಅದು ಇದು ಜನ ಏನು ಮಾಡಿದೆ ಆ ಥರ ಅಡ್ಜಸ್ಟ್ ಆಗಿ ಆಗಿ ಎಲ್ರಿಗೂ ಅದು ಅದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮೊದಲು ಮಾಡೋರೆ ಬೂರ್ಖರು ಅಂತ ಆಗಿಬಿಟ್ಟಿದೆ. ತಪ್ಪದು ಇಲ್ಲಿ ನೋಡಿ. ಹಾಂ, ಅದಕ್ಕೆ ಸಾಧನ ಶರೀರ ಅಂತ ಕರೆಯೋದು. ಈಗ ನೋಡಿ, ದೇವತೆಗಳು ಬರ್ತಾರೆ ಅಂತ ತಿಳ್ಕೊ, ಯಾರೋ ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ದೇವರೇ ಬರ್ತಾನೆ ಅಂತ ತಿಳ್ಕೊಬೋಣ. ಮೋಕ್ಷ ಕೊಡ್ತೀವಿ ಅಂದ್ರೆ ಜ್ಞಾನ ಒಪ್ಪೋದಿಲ್ವಂತೆ, ನಾವು ಮೋಕ್ಷ ಕೊಡಬೇಡ ಈಗ, ಯಾಕೆ ಇನ್ನೂ ಸಾಧನೆ ಮಾಡ್ಬೇಕು ನಾನೀಗ. ಗೊತ್ತಾಯ್ತಾ? ಈ ಪೇಪರ್ ಅರ್ಧ ಬರೆದಿರ್ತಾನೆ, ಅರ್ಧ ಪೇಪರ್ ಕೊಟ್ಬಿಟ್ಟು ಏನಾಗುತ್ತಾಗ ಪಾಸ್ ಏನಾಗ್ತಾರೆ? 35 ರ್ಯಾಂಕಿಂಗ್ ಬರೋದಿಲ್ಲ. ಗೊತ್ತಾಯ್ತಾ? ಅದು ಕೊಟ್ಟರೆ ಏ ಕೊಡೋದಿಲ್ಲ ನಾನು ಅಂತ ಹೇಳ್ತಾ, ಇನ್ನೂ ಬರಿಬೇಕು ನನಗೆ. ಪಾಸ್ ಆಗಷ್ಟು ಬರೆದಿದ್ದು ಸಾಲದೆ ನನಗೆ ರ್ಯಾಂಕ್ ತಗೋಬೇಕು. ಅದಕ್ಕೇನೆ ಹೇಳ್ತಾರೆ, ಒಳ್ಳೆ ಸಾಧಕನಾದವನಿಗೆ ಮೋಕ್ಷ ಕೊಟ್ಟರು ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ, ಇನ್ನೂ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಮೋಕ್ಷದ ಮಹತ್ವ ನಮಗೆ ಗೊತ್ತಾಗಬೇಕು. ಅದನ್ನು ಜನಗಳಿಗೆ ಹೇಳಿದರೆ ಖಂಡಿತ ಜನ ಚೇಂಜ್ ಆಗ್ತಾರೆ. ಇದು ಹೇಳೋ ಪದ್ಧತಿ ಎಲ್ಲರೂ ಅದೇ ರೀತಿಯೇ ಮಾಡೋರು, ಅದಾಗಿಬಿಡುತ್ತೆ. ಓದೋರು ದುಡ್ಡು ಬೇಕು ಅಂತ ಹೋದಾಗ ಅವರೇನು ಇರ್ತಾರೆ, ಹಾಗೆ ನಾನು ಅದೇ ಇಷ್ಟಪಡ್ತೀನಿ ಅಂತ. ಏನಾ ಅದು ಹಾಗೆ ಯಾಕೆ ತಾರತಮ್ಯ ಇರೋದ್ರಿಂದನೇ ಇನ್ನೂ ಸ್ವಲ್ಪ ಓದ್ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೂ ಸಾಧನೆ ಮಾಡಬೇಕು ನಾವು. ಅದು ಬಿಡೋದಿಲ್ಲ ಅವನು, ಅರ್ಧ ಊಟ ಆದ್ರೆ ಹೇಳಿ ಸಿಟ್ಟು ಬರುತ್ತಾ ಇಲ್ಲ ಅವನಿಗೆ, ಅರ್ಧ ಊಟ ಆದರೆ ಅದೇ ಹೇಳಿಬಿಡಂತ, ಇನ್ನು ಸ್ವೀಟೇ ಬಂದಿಲ್ಲ ಯಾಕೆ ಹೇಳಿ ಅಂತ ಹೇಳ್ತಾನೆ. ಅದೇ ರೀತಿಯೇ ನಾವೀಗ ಅರ್ಧ ಸಾಧನೆ ಆದಾಗ ಹೇಳಕ್ಕೆ ಇಷ್ಟಪಡಬಾರ್ದು. ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ಅದಕ್ಕೆ ಅರ್ಥ ಆಗೋದು. ಅಪಮೃತ್ಯು ಯಾತಕ್ಕೂ ಪರಿಹಾರ ಮಾಡಬಾರ್ದು, ಇನ್ನು ಸಾಧನೆ ಬಾಕಿ ಇದೆ, ಅದು ಮುಗಿಬೇಕಾಗಿದೆ, ಪರಿಹಾರ ಮಾಡು ಅಂತ ಅರ್ಥ. ಇದು ಅಪ್ಪ ಯಾವುದಕ್ಕೂ ಅಲ್ಲ, ಯಾವುದೇ ಎಂಜಾಯ್ ಮಾಡಬೇಕಾಗಿದೆ, ಮೃತ್ಯು ಪರಿಹಾರಿಸಲ್ಲ, ಇನ್ನೂ ನಾವು ಓದಬೇಕಾಗಿದೆ. ಆಚಾರ್ಯ ಶಾಸ್ತ್ರ 37ರಲ್ಲಿ ಎಷ್ಟೋ ಓದಿಲ್ಲ ನಾನು, ಆ ಥರ ಯೋಚನೆ ಮಾಡಬೇಕು. ಮತ್ತಿನ್ನು ಓದಬೇಕಾದ್ರೆ ಯಾವ ಜನ್ಮ ಬರಬೇಕು? ಮನುಷ್ಯನಾಗಬೇಕು, ಬ್ರಾಹ್ಮಣನಾಗಬೇಕು, ಹೇಳೋ ಕಾಲ ಇರಬೇಕು, ಪುಸ್ತಕ ಸಿಗಬೇಕು. ಗೋವಿಂದ ಆಗಲಿಲ್ಲ ಹೋಗಲಿಲ್ಲ, ಅದು ಗಾಳಿ ಬಂದ ಕೈಯಲ್ಲಿ ತೂರಿ ಅವಕಾಶ ಇದ್ದಾಗ ಉಪಯೋಗಿಸ್ಬೇಕೇ ಹೊರತು ಅದು ಬರಲಿ ಅಂತ ಕಾಯಬಾರ್ದು. ನೋಡಿ ಅದು ಬಗಟ್ ಹೇಗಿದೆ, ಅಂತೇಶು ರೇಮಿರೇ ಧೀರಾಹ ಧೀರಸ್ತತ್ರ ನಮುಹ್ಯತಿ ಬಂದಿತ್ತಲ್ಲ ಈಗ ಜ್ಞಾನಿಗಳಾದವರು. ಅಂತೇಶು ರೇಮಿರೇ ನತೇ ಮಧ್ಯೇಶು ರೇಮಿರೇ, ಯಾತಕ್ಕೆ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು. ಧರ್ಮದಲ್ಲಿ ಬದುಕಿದರೆ ಮೋಕ್ಷದಲ್ಲಿ ಬದುಕಿದರೆ ಅದೇನಂತ ಕರೀತಾರೆ, ಸುಖ ಅಂತ ಕರೀತಾರೆ. ಆಮೇಲೆ ದುಃಖಂ ಅಂತರಂ ಅಂತಯೋಹೋ, ಇನ್ ಬಿಟ್ವೀನ್ ಇವೆಲ್ಲ ಎರಡು ಏನಿದೆ ಅದರಲ್ಲಿ, ಬರೀ ದುಃಖ ಇದೆ, ಆದ್ರಿಂದ ಅದರಲ್ಲಿ ಜ್ಞಾನಿಗಳು ಎಂಜಾಯ್ ಮಾಡಕ್ಕೆ ಹೋಗೋದಿಲ್ಲ. ಪುಣ್ಯಚಿತೋ ಲೋಕ ಕ್ಷೀಯತೆ, ಇನ್ನೊಂದು ವಾಕ್ಯ. ಪುಣ್ಯಚಿತೋ ಲೋಕ ಕ್ಷೀಯತೆ, ಯಾರು ಪುಣ್ಯವಂತರಾಗಿರ್ತಾರೆ ಅವರು ಎಷ್ಟೇ ಪುಣ್ಯ ಮಾಡಿದ್ರು ಕೂಡ ನೆನಪಿರಲಿ, ಎಷ್ಟೇ ಪುಣ್ಯ ಮಾಡಿದ್ರು ಕೂಡ ಆ ಪುಣ್ಯ ಇವತ್ತಾಳೆ ಹೋಗಿ ಹೋಗುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಅದು. ಎಷ್ಟೇ ಹಣ ಇದ್ರು ಕೂಡ ಏನಾಗುತ್ತದ, ಇತ್ತು ಕೊಳತು ಹೋಗುತ್ತೆ ಅಂತ ಇರೋದಿಲ್ಲ, ಕದೀತಾರೆ ಏನೋ, ಹಣ ಮೂರಾಗುತ್ತಂತೆ. ದಾನಂ ಭೋಗ ನಾಶಃ ತ್ರೇಧಾಹಿ ಗತಿರ್ಭವತಿ ವಿತ್ತಸ್ಯ, ಹಣಕ್ಕೆ ಮೂರು ದಾರಿ ಅಂತೆ. ದಾನಂ ಇಲ್ಲ ಇನ್ನೊಬ್ಬರಿಗೆ ಕೊಡೋದು, ಭೋಗ ತಾನು ಎಂಜಾಯ್ ಮಾಡೋದು, ಎರಡು ಮಾಡಲಿಲ್ಲ ನಾಶಃ ಹಾಳಾಗಿ ಹೋಗೋದು. ಗೊತ್ತಾಯ್ತಾ? ದಾನ ಭೋಗ ನಾಶ, ಅದಕ್ಕೆ ದಾನ ಹೆಚ್ಚು ಕೊಡಬಹುದು, ಅದಕ್ಕೆ ಫಸ್ಟ್ ದಾನ ಹೇಳಿಬಿಟ್ರು. ಭೋಗ ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ, ಲಿಮಿಟೇಷನ್ ಇದೆ. ಆದ್ದರಿಂದಾಗಿನೇ ಎರಡನೇದು ಭೋಗ. ಎರಡು ಮಾಡಿದವನು ಏನಾಗ್ತಾನವನು, ಯೋ ನದಾದಾತಿ ನಭುಂಕ್ತೆ, ಯಾವನು ಕೊಡೋದಿಲ್ಲ ತಾನು ತಿನ್ನೋದಿಲ್ಲ, 199 ಜನ ಹಾಗೆ ಮಾಡ್ತಾನೆ. ಅದೇನಾಗುತ್ತೆ ಅದರಿಂದ, ತಸ್ಯ ತೃತೀಯ ಗತಿರ್ಭವತಿ, ಕೊನೆ ದುಡಿತಲ್ಲ ನಾಶ ಅದಾಗತ್ತೆ ಅಂತ ಅರ್ಥ. ಅದಕ್ಕೆ ಪುಣ್ಯಚಿತೋ ಲೋಕ ಕ್ಷೀಯದೆ, ಹಣವಂತ ಹಣ ಹೇಗೆ ನಾಶ ಆಗುತ್ತೋ, ಎಷ್ಟೇ ಕೆರೆ ಬಾವಿ ತೋಡಿಸಿ, ಎಷ್ಟೇ ಕೋಟಿ ಕೋಟಿ ದಾನ ಮಾಡಿ, ಏನಾಗತ್ತ ಫಲ, ಒಂದಲ್ಲ ಒಂದು ದಿವಸ ಹೋಗ್ಬಿಡುತ್ತೆ. ಯಾವ್ದು ಉಳಿಯೋದು, ಜ್ಞಾನ ಮಾತ್ರ ಉಳಿಯುತ್ತೆ. ಆದ್ದರಿಂದ ಪುಣ್ಯಕ್ಕಿಂತ ಯಾವ್ದು ದೊಡ್ಡದು, ಜ್ಞಾನ ಬೇಕು. ಆದರೆ ಪುಣ್ಯ ಇಲ್ಲದಿದ್ದರೆ ಜ್ಞಾನ ಬರೋದಿಲ್ಲ, ಅದು ಪುಣ್ಯ ಯಾತಕ್ಕೆ ಮಾಡಬೇಕು, ಜ್ಞಾನ ಬರಲಿ ಅಂತ ಮಾಡಬೇಕು. ಪುಣ್ಯಕ್ಕೆ ಎಂಡಾಗಬಾರ್ದು, ಹಣಕ್ಕೆ ಎಂಡಾಗಬಾರ್ದು. ಹಣದಿಂದ ಹೇಗೆ ಗೊತ್ತು, ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಸೀಟ್ ತೊಗೊಳೋದಲ್ಲ ಆ ಟೈಪ್, ಡೊನೇಷನ್ ಕೊಡೋದು ದಾನ, ಡೊನೇಷನ್ ದಾನ ಅಷ್ಟೇ ಅದು, ದಾನದಿಂದ ಸೀಟ್ ಸಿಗ್ತಲ್ಲ. ಅದೇ ರೀತಿ ದಾನಾದಿಗಳನ್ನು ಮಾಡೋದ್ರಿಂದ ಏನು ಬರುತ್ತಾಗ, ಜ್ಞಾನ ಸಂಪಾದನೆ ಮಾಡೋಕ್ಕೆ ಬರೋದು. ಆ ಜ್ಞಾನ ಎಂಬುದೇನದು, ಅದೇನು ಮಾಡೋಕ್ಕೆ ಬರೋದಿಲ್ಲ, ಅದು ಫಾರ್ ಎವರ್. ಅದು ಅದಕ್ಕೆ ಸುಭಾಷಿತಲ್ಲೇ ಹೇಳ್ತಾರೆ, ನಚೋರ ಹಾರ್ಯಂ ಎಂದು ಕೂಡ ಏನು ಕದಿಲಕ್ಕೆ ಜ್ಞಾನ ಯಾರು ಕದಿಲಕ್ಕೆ ಚಾನ್ಸಸ್ಸೇ ಇಲ್ಲ. ಆಮೇಲೆ ನಚ ರಾಜ ಹಾರ್ಯಂ, ರಾಜ ಟ್ಯಾಕ್ಸ್ ಗೀಕ್ಸ್ ಹಾಕಿದ ಭೂಮಿ ತೊಗೊಂಡ್ಬಿಟ್ರಲ್ಲ ಪಾಪ, ಎಷ್ಟೋ ಜನ ಭೂಮಿಗಳು ಏನು ಮಾಡ್ತಾರೆ ಸರ್ಕಾರ, ಎಲ್ಲ ಗೌರ್ಮೆಂಟ್ ತೊಗೊಂಡ್ಬಿಡ್ತು, ಆ ರೀತಿ ವಿದ್ಯೆ ತೊಗೊಳಕ್ಕೆ ಬರೋದಿಲ್ಲ. ಆಮೇಲೆ ನಭ್ರಾತೃ ಭೋಜ್ಯಂ ಅಂದ್ರೆ ತಮ್ಮದ್ರು ಡಿವೈಡ್ ಮಾಡ್ಕೊಳ್ಳೋಗಿಲ್ಲ. ಎಮ್ಮೆ ಓದಿದ್ರೆ ಎಮ್ ನೀನ್ ತಗೋ ಏನ್ ನಾನು ತಗೋತೀನಿ ಅಂತ ಹೇಳಿ ಮಾಡ್ಲಿಕ್ಕೆ ಬರೋದಿಲ್ಲ. ನಭ್ರಾತೃ ಭೋಜ್ಯಂ ನಚ ಭಾರಕಾರಿ, ಕೋಟ್ಯಂತರ ಬರೀ ಕಾಯಿನ್ಸ್ ಕೊಟ್ಬಿಟ್ಟ, ಕೋಟ್ಯಂತರ ಭೂತ ಓಡೋಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಏನ್ ಮಾಡ್ತಾನೆ ಬಂತಾನೆ, ಮರುತರಾಜ ಯಜ್ಞ ಮಾಡಿದಾಗ ಬ್ರಾಹ್ಮಣರು ಏನ್ ಮಾಡಿದ್ರಂತೆ, ಬಂಗಾರದ ಗಟ್ಟಿ ಅಷ್ಟು ಹೋಗಿಬಿಡ್ತಾರೆ, ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ. ಅದಾಯ್ತು, ಮುಂದೆ ಹಿಡಿದಿದ್ದೇನೋ ನಚ ಭಾರಕಾರಿ. ಇನ್ನೊಂದು ಡೇಂಜರ್ ಇದೆ, ವ್ಯಯಕೃತೆ ವರ್ಧತೆ ಏವ ನಿತ್ಯಂ. ಖರ್ಚು ಮಾಡ್ತಾ ಹೋದ್ರೆ ಏನಾಗುತ್ತೆ, ಧನ ಎಲ್ಲ ಖರ್ಚು ಕಡಿಮೆ, ವ್ಯಯಕೃತೆ ಖರ್ಚೆ ಆಗುತ್ತೆ. ಅದು ಇದು ಪಾಸ್ಬುಕ್ಕಲ್ಲಿ ತಗೋತೀರಿ, ಡೆಬಿಟ್ ಮಾಡಿರ್ತಾನೆ ಅಷ್ಟೊತ್ತಿಗೆ. ಆದರೆ ಇದು ಪುಣ್ಯ ಮಾಡಿ ಜ್ಞಾನ ಬಂದರೆ ವ್ಯಯಕೃತೆ ವರ್ಧತೆ ಏವ ನಿತ್ಯಂ, ಹೇಳ್ತಾ ಹೋದಂತೆ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮ್ಯಾಜಿಕ್ ಅದು, ಗೊತ್ತಾಯ್ತಾ? ಖರ್ಚು ಮಾಡಿದರೆ ಕಡಿಮೆ ಆಗಬೇಕಾದ್ರೆ ಜಾಸ್ತಿ ಆಗುತ್ತೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ಅದಕ್ಕೆ ವಿದ್ಯಾಧನ ಅಂಬೋದೇನದು ಸರ್ವಧನಕ್ಕಿಂತ ದೊಡ್ಡದು. ಈ ಲೌಕಿಕ ವಿದ್ಯೆನೇ ಎಷ್ಟು ದೊಡ್ಡದು, ಇನ್ನು ಅಧ್ಯಾತ್ಮ ವಿದ್ಯೆ ತಗೊಂಡ್ಬಿಟ್ರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ. ಅದಕ್ಕೆ ಅದು ಭಾಗವತ ಹೇಳಬೇಕಾದ್ರೆ ಮಿಥಿಲಾಪಟ್ಟಿಗೆ ಬೆಂಕಿ ಬಿದ್ದಿದೆ ಅಂತ ಕೇಳಿದ್ರು ಏನು ಮಾಡ್ತಾನೆ ಜನಕರಾಜ, ಅದು ಹೋದ ಹೇಳಿಪ್ಪ ಇದನ್ನು ನಾನು ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಶುಕಾಚಾರ್ಯ ಹೇಳ್ತಿದ್ದಾರೆ. ವೇದವ್ಯಾಸರು ಕೂತಿದ್ದಾರೆ, ಇದಕ್ಕಿಂತ ದೊಡ್ಡ ಚಾನ್ಸ್ ಏನಿದೆ, ಸುಟ್ಟರು ಸುಟ್ಟು ಹೋಗಲಿ ಪರವಾಗಿಲ್ಲ ಅಂತ ಆ ಭಾವನೆ ಬರಬೇಕು. ಎಷ್ಟೋ ಸರ್ತೆ ಭಾಳ ಸೀರಿಯಸ್ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಎಕ್ಸಾಮಲ್ಲಿ ಬರೀತಾ ಇರ್ತಾನೆ, ಆಗ ಅವ್ರು ಹೇಳೋಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಎದ್ದು ಬಂದರೂ ಮಾಡೋದಷ್ಟೇ, ಈಗ ಬರ್ತವ್ರೆ ಬದುಕೋದಿಲ್ಲ ಎದ್ದು ಬಂದರೆ. ಅದೇ ವ್ಯತ್ಯಾಸ ಬರೆದ್ರೆ ಪಾಪ ಅವ್ರಿಗೆ ಕೆಲಸ ಸಿಕ್ಕರೆ ಇವ್ರಿಗೆ ಮುಂದೆಲ್ಲ ಮಾಡೋಕ್ಕೆ ಬರುತ್ತೆ ಆಮೇಲೆ. ಆ ಕಾನ್ಸೆಪ್ಟ್ ಇರಬೇಕು. ಆ ಅರ್ಥದಲ್ಲಿ ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಆದ್ದರಿಂದ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಎಷ್ಟು ವಾಕ್ಯ ಕೊಡ್ತಾರೆ ನೋಡಿ, ಹಾಂ ಏನು ಕೊಡ್ಬೋದಾಗಿತ್ತು, ಎಲ್ಲರಿಗೂ ಒಂದೇ, ಎಲ್ಲರೂ ಯೋಗ್ಯರೇ ಇದ್ರೆ ಹಾಗೆ ಮಾಡ್ತಿದ್ದ, ಎಲ್ಲರೂ ಯೋಗ್ಯರೇ ಇದ್ರೆ ಹಾಗೆ ಮಾಡಿಬಿಡ್ತಿದ್ದ. ಜೀವರು ತ್ರಿವಿಧ ಇದ್ದಾರೆ, ಈಗ ಅವರವ್ರ ಟೇಸ್ಟ್ ತಕ್ಕಂತೆ ಆಗಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಯೋಗ್ಯರು ಕೆಟ್ಟದ್ದನ್ನೇ ಆರಿಸ್ಕೋಬೇಕು. ಇವತ್ತು ಇನ್ನೊಂದು ಪ್ರಶ್ನೆ ಇದೆ, ಹಾಗಿದ್ರೆ ಈರುಳ್ಳಿ ತಿನ್ನಬಾರದು ದೇವರು ಹೇಳೋದಕ್ಕಿಂತ ಬೆಳೆಸ್ತೇನೆ ಹೋಗಿಬಿಟ್ಟಿದ್ರೆ, ಈರುಳ್ಳಿ ಬದನೆಕಾಯಿ ಬೆಳೆಸಲೇ ಇಲ್ಲಪ್ಪ, ದೇವರೇ ಮಾಡ್ತಿದ್ದ ತಿಂತಾನೆ ಇದ್ದಿಲ್ಲ ಯಾರು ಕೂಡ. ಆದರೆ ಹಾಗೆ ನರಕಕ್ಕೆ ಹೋಗೋರೇ ಇರ್ತಿದ್ದಿಲ್ಲ, ನರಕಕ್ಕೆ ಹೋಗೋ ಬ್ಯಾಚ್ ಇದೆ. ಅದಕ್ಕೋಸ್ಕರ ಅವರಿಗೋಸ್ಕರ ಪರವಾಗಿ ಕೆಲವೆಲ್ಲ ಭಾರಿ ಬುದ್ಧಿವಂತ ಪ್ರಶ್ನೆ ಕೇಳ್ತಾರೆ, ನೋಡ್ರಿ ನೀವು ಈರುಳ್ಳಿ ಬೆಳೆ ತಿನ್ನಬೇಡ್ರಿ ಅಂತ. ದೇವರೇ ಯಾವ ನಿಮ್ಮ ತುಳಸಿ ದೇವರು ಬೆಳೆಸ್ತಾನೋ ಅದೇ ದೇವರೇ ಈರುಳ್ಳಿ ಬೆಳೆಸಿದ್ದಾನೆ, ಆದ್ದರಿಂದ ತಿಂತೀವಿ ಅಂತ ಕೆಲವರು ವಾದ. ಸಿಂಪಲ್ ಉತ್ತರ ಕೊಡಬೇಕು ಅವರಿಗೆ. ದೇವರು ಮುಳ್ಳು ಬೆಳೆಸಿದ್ದಾರೆ ಅಂತ ಆದರೂ ತಿನ್ನಾಗಿದ್ರೆ, ಏ ನಾ ತಿನ್ನೋದಿಲ್ಲ ಅಂತಾರೆ, ಅದಕ್ಕೆ ನಮಗೆ ಕೆಟ್ಟದ್ದು. ಮತ್ತೆ ಯಾಕೆ ಬೆಳೆಸಿದ್ದಾನೆ ಪ್ರಾಣಿ, ಮೊಂಟೆ ಮುಳ್ಳು ತಿನ್ನುತ್ತದ, ಅಷ್ಟು ಸ್ವೀಟ್ ಕಾಶಿ ಅಲ್ವತ್ತಿಂದ ತಿನ್ನುತ್ತೆ ಎಂಟ ಮುಳ್ಳನ್ನ. ನೋಡ್ಬೇಕು ಉತ್ತರ ದಕ್ಷಿಣ ಭಾರ ಉತ್ತರ ಭಾರತಕ್ಕೆ ಹೋಗಿಬಿಟ್ರೆ ಮುಳ್ಳಿನ ಗಿಡಕ್ಕೆ ಹೊಟ್ಟೆ ನಿಂತ್ಕೊಂಡ್ಬಿಟ್ರೆ ತಿನ್ಕೋತ ಹೇಳಿತಾ? ಸೊ ಅದು ಅದು ಬೆಂಕಿ ಹೌದು, ಕಟ್ಟಿಗೆ ತಿನ್ನುತ್ತೆ, ಕೆಲವು ಕಟ್ಟಿಗೆ ತಿನ್ನುತ್ತೆ, ಏನೇನೋ ಇದೆ. ಇವು ಗೆದ್ದಲು ಉದ್ದ ತಿಂದು ಹಾಕುತ್ತೆ, ಅದು ಕಟ್ಟಿಗೆ ತಿಂದು ಹಾಕ್ಬಿಡುತ್ತೆ. ಆದ್ದರಿಂದ ಅವು ದೇವ ಆಹಾರ ಕೊಟ್ಟಿದ್ದಾನೆ, ಆದ್ದರಿಂದ ನೀನು ಪ್ರಾಣಿನ ತಿನ್ನ ಹಾಕಿದ್ರೆ ಯಾರು ಬೇಡ ಅಂತಾರೆ. ಅದು ದೇವ್ರು ಏನು ಕೊಟ್ಟ ನಮ್ಗೆ ಯಾಕೆ ಗೊತ್ತಾಗಬೇಕು ಅಂದರೆ ಬುದ್ಧಿ ಕೊಟ್ಟ, ಬುದ್ಧಿ ಕೊಟ್ಟ, ಅದಕ್ಕೋಸ್ಕರ ಬುದ್ಧಿ ಕೊಟ್ಟ, ತಿಳ್ಕೊಳ್ಳೋಕೆ ಶಾಸ್ತ್ರ ಕೊಟ್ಟ. ಇನ್ನೇನು ಕೊಡಬೇಕು ಅದಕ್ಕಿಂತ? ಶಾಸ್ತ್ರ ಕೊಟ್ಟು, ಬುದ್ಧಿ ಕೊಟ್ಟು, ಹೇಳೋರ್ನು ಕೊಟ್ಟು, ಜಾಗ ಕೊಟ್ಟು, ಎಲ್ಲ ಕೊಟ್ಟು ನಾನು ಮಣ್ಣು ತಿಂತೀನಿ ಅಂದರೆ ಮಣ್ಣೇ ತಿನ್ನು ಅಂತ ಹೇಳ್ತಾನೆ ಹೊರತು ಬೇರೆ ಮಾಡೋದಿಲ್ಲ. ನಿಮ್ಮ ಪ್ರಶ್ನೆ ಉತ್ತರ ಅದೇನೆ, ಏನೋ ಅದನ್ನು ಹೇಗೆ ಉಪಯೋಗಿಸ್ತಾನೆ? ದುಡ್ಡಿಲ್ಲದವ್ರು ಓದಲಿಕ್ಕೆ ಬರೋದಿಲ್ಲ, ದುಡ್ಡಿಲ್ಲದವ್ರು ಓದಲಿಕ್ಕೆ ಬರೋದಿಲ್ಲ. ಫೀಸ್ ಕಟ್ಟಲಿಕ್ಕೆ ಬೇಕಲ್ಲ, ಆ ದುಡ್ಡನ್ನು ಫೀಸ್ಗೆ ಉಪಯೋಗಿಸ್ಬೇಕೇ ಹೊರತು ಅದನ್ನು ಲಕ್ಸುರಿಗೆ ಉಪಯೋಗಿಸ್ಬಾರ್ದು. ದೇವರು ಅದಕ್ಕೆ ಸಾಧನೆ ಅಂತ ಕರೆದಿರು. ಜೀವತ್ರೈವಿದ್ಯ ಗೊತ್ತಾಗೋದೇ ಹಾಗೆ. ನಿಮ್ಮ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ? ಎಲ್ಲರೂ ಯೋಗ್ಯರಾಗಿದ್ದರೆ ದೇವರು ಖಂಡಿತ ಹಾಗೆ ಮಾಡ್ತಿದ್ದ, ಆದರೆ ಅಯೋಗ್ಯರು ಇರೋದ್ರಿಂದ ಮಿಕ್ಸ್ ಮಾಡಿದ್ದಾನೆ ಪರವಾಗಿ. ಅವರವ್ರ ಟೇಸ್ಟ್ ಆರಿಸ್ಕೋಬೇಕು ಅವರಿಗೆ. ಏನು ಹೌದೆಲ್ಲದರಲ್ಲೂ ಸರ್ವೇಶಾಮಪಿ ಶೌಚಾನ ಅರ್ಥ ಶೌಚಂ ಪರಮಸ್ಮೃತಂ. ಕೆಲವರು ಕ್ಲೀನ್ ಹ್ಯಾಂಡ್ ಅಂತಾರಲ್ಲ, ಹಾಗೆ ಕ್ಲೀನ್ ಹ್ಯಾಂಡ್ ಅಂದರೆ ಕೈ ತೊಳ್ಕೊಳ್ಳ ಲಂಚ ತೊಗೋತಾರೆ ಅಂತಾರ, ಅಥವಾ ಲಂಚವ್ರಿಗೆ ಕೈ ತೊಳ್ಕೊತಾರೆ ಅಂತಾನಾ? ಅನ್ನ ಅನ್ಯಾಯ ಬಿಟ್ಟು ಮುಟ್ಟೋದಿಲ್ಲ ಅಂತ. ಕ್ಲೀನ್ ಹ್ಯಾಂಡ್ ಅದು ಎಲ್ಲ ಶುದ್ಧಿಗೆ ಮಡಿಗಿಂತ ಅದು ದೊಡ್ಡ ಮಡಿ, ಅದು ಇನ್ನೊಬ್ರದ್ದು ಮುಟ್ಟೋದಿಲ್ಲ, ಅದು ಭಾರಿ ದೊಡ್ಡ ಮಡಿ ಅಂತ ಹೇಳ್ತಾ. ಆಗ ಅವನಿಗೆ ಮೊದಲು ಸ್ವಲ್ಪ ಕಷ್ಟ ಆಗ್ತದೆ, ಆ ರೀತಿ ಧರ್ಮಾಚರಣೆ ಯಾವಾಗಲೂ ಫಸ್ಟೇನು ಸ್ವಲ್ಪ, ಆಮೇಲೆ ಭಾರಿ ಲಾಭ ಇರೋದು. ಕಷ್ಟಪಟ್ಟು ಓದ್ತಾನೆ, ಓದ್ಬೇಕಾದ್ರೆ ಭಾರಿ ಕಷ್ಟನೇ, ಕೆಲಸಕ್ಕೆ ಎಂಜಾಯ್ ಮಾಡಬೇಕಾದ್ರೆ ಓದ್ ಓದ್ರೆ ಹೊಟ್ಟೆ ಹುರ್ಕೋತಾರೆ, ನಾನು ನೀವು ಮಾಡಲಿಲ್ಲಲ್ಲ ಅಂತ ಹೇಳಿ. ಅದಕ್ಕೇನು ಹುಷಾರಾಗಿರ್ಬೇಕು. ಈಗ ಆಯಿತು, ಮೋಕ್ಷ ನಮಗೆ ಧರ್ಮ ಬೇಕು, ಕಾಮ ಅರ್ಥ ಬೇಕು, ಮೋಕ್ಷ ಬೇಕು, ಸರಿನೇ. ಆದರೆ ಅದು ಎಲ್ಲಿಂದ ಸಿಗುತ್ತೆ, ವೇದಕ್ಕೆ ಅದಕ್ಕೇನು ಸಂಬಂಧ ಅಂದರೆ ಸಚ ವಿಷ್ಣು ಪ್ರಸಾದಾದೇವ ಸಿದ್ಧತಿ. ಆ ಮೋಕ್ಷ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಯಾರಿಗೂ ಮೋಕ್ಷ ಕೊಡೋ ಶಕ್ತಿ ಇಲ್ಲ, ಯಾರಿಗಿರೋದು? ವಿಷ್ಣುವಿಗೆ ಮಾತ್ರ ಇರೋದು. ಅದಕ್ಕೋಸ್ಕರನೇ ವಿಷ್ಣುವನ್ನು ಆರಾಧನೆ ಮಾಡಬೇಕು. ವಾಸುದೇವ ಮನಾರಾಧ್ಯ ಕೋ ಮೋಕ್ಷಂ ಸಮವಾಪ್ನುಯಾತ್ ತುಷ್ಟೇ ತತ್ರ ತುಷ್ಟೇ ತುತತ್ರ ಕಿಮರಭ್ಯಮನಂತ ಈಶೇ. ಇವೆಲ್ಲ ಎಷ್ಟು ಕೊಟೇಶನ್ ಕೊಡ್ತಾರೆ ಆಚಾರ್ಯರು. ವಾಸುದೇವನನ್ನು ಆರಾಧನೆ ಮಾಡದೇನೆ ಮೋಕ್ಷ ಯಾರು ಹೊಂತಾರೆ ಅಂತ ಕೇಳ್ತಾರೆ, ಪುರಾಣ ವಾಕ್ಯ. ಸೊ ಮೋಕ್ಷ ಬೇಕು ಅಂದ್ರೆ ಏನು ಮಾಡಬೇಕಾಗ, ಮೆಡಿಕಲ್ ಡಾಕ್ಟರ್ ಆಗಬೇಕು, ಎಲ್ಲೋ ಅಪ್ಲೈ ಮಾಡ್ತಾ ಕೂತ್ಕೊಂಡ ಒಂದು ಇದಕ್ಕೆ ಸಾಧ್ಯ ಏನು? ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು. ಮೋಕ್ಷ ಸಿಗಬೇಕು ಅಂದರೆ ಎಲ್ಲಿಗೆ ಹೋಗಬೇಕು? ವಿಷ್ಣುವಿನ ಹತ್ರನೇ ಹೋಗಬೇಕು. ತುಷ್ಟೇತು ತತ್ರ ಕೆಮರಭ್ಯಮನಂತ ಈಶೇ. ದೇವರು ಸಂತೋಷಪಡಿಸಿದರೆ, ಪ್ರೀಣಯಾಮೋ ವಾಸುದೇವಮ್ಮ ಸಂತೋಷಪಡಿಸಿದರೆ ಏನು ಸಿಗುತ್ತೆ ನಮಗಾಗ? ಕಿಮನಭ್ಯಂ, ಯಾವ್ದು ಸಿಗೋದಿಲ್ಲ ಅಂತ ಕೇಳ್ತಾರೆ. ಹೈಯೆಸ್ಟ್ ಮೋಕ್ಷ ಸಿಕ್ಕಿಬಿಡುತ್ತೆ. ಉಳಿದವರು ಏನೇ ಮಾಡಿದರೂ ಕೂಡ ಏನು ಶಕ್ತಿ ಇಲ್ಲ ಅವರಿಗೆ, ಮೋಕ್ಷ ಕೊಡೋ ಶಕ್ತಿ ಇಲ್ಲ. ತತ್ ಪ್ರಸಾದವಾ ತತ್ಪ್ನೋತಿ ಪರಾಂ ಸಿದ್ಧಿಂ ನ ಸಂಶಯ. ದೇವರು ಅನುಗ್ರಹ ಮಾಡಿದರು ಅಂತ ಕೇಳಿದರೆ ದೊಡ್ಡ ಸಿದ್ಧಿ ಬರುತ್ತೆ. ಕ್ಲರ್ಕ್ ಭಾರಿ ಫೇವರಬಲ್ ಆಗಿದ್ದಾನೆ, ಏನು ಮಾಡ್ಬೋದು? ಕ್ಲರ್ಕ್ ಪಾಪ ಫೇವರಬಲ್ ಇದ್ದರೆ ಏನು ಮಾಡೋಕ್ಕೆ ಬರುತ್ತೆ? ಕ್ಯೂನಲ್ಲಿ ಅಂತ ಮೊದಲು ಕರಿಬೋದು ಅಷ್ಟೇ, ಅಥವಾ ಒಳಗೆ ಬೇಗ ಮುಂದಿಡಬಹುದು. ಕೆಲಸ ಕೊಡೋ ಶಕ್ತಿ ಅವನಿಗಿಲ್ಲ. ಯಾರು ಕೊಡಬೇಕನ್ನ? ಹೈಯೆಸ್ಟ್ ಆಫೀಸರ್ ಕೊಡಬೇಕು. ಇವನು ಈ ಹೆಲ್ಪ್ ಮಾಡೋದು ಬೇರೆ, ಇಂಥ ಹೆಲ್ಪ್ ಮಾಡೋದು ಬೇರೆ ಇರ್ಬೋದು. ಆದರೆ ಇವತ್ತು ದೇವರೇ ದೇವರ ಅನುಗ್ರಹ ಮಾಡಿದರೆ ಸಣ್ಣ ಪುಟ್ಟ ಅನುಗ್ರಹ ಮಾಡ್ಬೋದೇ ಹೊರತು ಮೋಕ್ಷ ಕೊಡೋ ಶಕ್ತಿ ಅವರಿಗಿಲ್ಲ. ಸಣ್ಣ ಪುಟ್ಟ ಅನುಗ್ರಹ ಕೂಡ ಸ್ವಾತಂತ್ರ್ಯ ಮಾಡೋಕ್ಕೆ ಬರೋದಿಲ್ಲ. ಯಾರು ಮಾಡಬೇಕನ್ನ? ದೇವರು ನಿಂತು ಮಾಡಿಸ್ಬೇಕು. ಮುಂದೆ ಏಷಾಂ ಸಯೇವ ಭಗವಾನ್ ದಯೇದನಂತಹ ಸರ್ವಾತ್ಮನ ಆಶ್ರಿತ ಪದೋ ಯದಿ ನಿರ್ವೆಲೀಕಂ ತೇವೈ ವಿದಂತಿ ಅತಿ ತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಶುಶ್ರುಗಾಲ ಭಕ್ಷೇ. ಭಾಗವತದ ಶ್ಲೋಕ ಇದು. ಏಷಾಂ ಎಷ್ಟು ಇಂಪಾರ್ಟೆಂಟ್ ನೋಡಿ. ನಮಗೆಲ್ಲ ನಿಜವಾಗ್ಲೂ ಎಲ್ಲ ಸಿಗಬೇಕಾದ್ರೆ ದೇವರು ದಯ ಮಾಡದೆ ಹೋದರೆ ಯಾವುದೂ ಸಾಧ್ಯ ಇಲ್ಲ. ಇವತ್ತು ನಮಗೇನಾದರೂ ಒಳ್ಳೆಯ ಹಾದಿಯಲ್ಲಿ ಇದ್ದೇವೆ ಅಂದರೆ ಏನರ್ಥ ಅದಕ್ಕೆ? ದೇವರ ದಯ ಅಂತ ಅರ್ಥ. ಇವತ್ತು ಕೇಳೋ ಯೋಗ ಬಂತು, ದೇವ್ರ ದಯ ಅರ್ಥ ಆಯಿತು, ದೇವ್ರ ದಯ ಮತ್ತೆ ನೆನಪಿ ಬಂತು, ದೇವ್ರ ದಯ ಅನುಷ್ಠಾನಕ್ಕೆ ಬಂತು, ದೇವ್ರ ದಯ ಇಲ್ಲ ಹೋದರೆ ಎಂದೂ ಸಾಧ್ಯ ಇಲ್ಲ. ದೇವ್ರ ದಯ ಎಂಬುದು ಕಾಮನ್ ಫ್ಯಾಕ್ಟರ್. ಇದು ಕೆಲವರು ಇರ್ತಾರೆ, ದೇವರೇ ಮನೆ ಕೊಟ್ಬಿಡು, ಮುಂದಿನ ನಾನು ನೋಡ್ಕೋತೇನೆ. ಏನು ನೋಡ್ಕೊಳ್ಳೋದು ಮುಂದಿನ? ಈಗ ಮನೆ ವಾಸ ಮಾಡೋ ಯೋಗ್ಯತೆ ಇರಬೇಕಲ್ಲ, ಅವ್ರು ಸುಖ ಇರಬೇಕಲ್ಲ ಅದರೊಳಗೆ. ಮನೆ ತೊಗೊಂಡು ಕೆಟ್ಟ ಫಸ್ಟ್ ಫಸ್ಟ್ ಮನೆ ಕಟ್ಟಿಸ್ತಾರೆ ಪಾಪ, ಆಮೇಲೆ ಫಾರ್ಸೇ ಎಲ್ಲ ಹಾಕಿಬಿಡ್ತಾನೆ. ಯಾಕೆ? ಯಾವ್ದು ಲಾಸ್ ಆಯಿತು ಇನ್ನೂ ಕಾಲ ತೊಗೊಂಡು ಅದಕ್ಕೆ ಯೋಗ ಇಲ್ಲ ಅವನಿಗೀಗ. ಅದಕ್ಕೇನೆ ದೇವರೇ ಇದೊಂದು ಪಾರು ಮಾಡಿ, ಕೆಲವರು ಇರ್ತಾರೆ ಇದೊಂದು ಆಪತ್ತು ಪಾರು ಮಾಡಿಬಿಡು, ಮುಂದೆ ನಾನೇ ಮಾಡ್ಕೋತೀನಿ. ಹಾಗಿದ್ರೆ ಪ್ರತಿಯೊಂದನ್ನು ದೇವ್ರ ಮಾಡ್ತೀನಿ. ಏನವಿನ ತೃಣಮಪಿ ನ ಚಲತಿ. ಅದಕ್ಕೆ ಹೇಳ್ತಾರೆ, ಯಶಾಂ ಸಯೇವ ಭಗವಾನ್ ದಯೇದನಂತಹ ಸರ್ವಾತ್ಮನ ಆಶ್ರಿತ ಪದ ಯದಿ ನಿರ್ವೆಲೀಕಂ. ಯಾರು ತನ್ನ ಪಾದವನ್ನು ಆಶ್ರಯಿಸಿರ್ತಾರೆ ಅದು ಸುಮ್ಮನೆ ಆಶ್ರಯಿಸಿದ ದೇವರ ಅನುಗ್ರಹ ಮಾಡೋದಿಲ್ಲ. ನಿರ್ವೆಲೀಕಂ, ಕಪಟ ಇರಬಾರ್ದು, ವಂಚನೆ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಅಂಥವರಿಗೆ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದರಿಂದ ಏನು ಉಪಯೋಗ ಅಂದರೆ, ದೇವೈ ವಿದಂತಿ ಅತಿತರಂಚಿತೆ ದೇವಮಾಯಾಂ, ದೈವೀ ಮಾಯಾ ದೇವಮಾಯ ಸಂಸಾರ ಅಂತ ಆಗ್ತಕ್ಕ ಅದರಿಂದ ಮಾತ್ರ ಸಾಧ್ಯ. ದೇವರು ಒಳಿದ್ರೆ ಮಾತ್ರ ಸಾಧ್ಯ, ಹೊರತು ಬೇರೆಯವರಿಂದ ಸಾಧ್ಯ ಇಲ್ಲ. ನೈಷಾಂ ಮಮಾಹಮಿತಿ ಧೀಹಿ ಶುಶ್ರುಗಾಲ ಭಕ್ಷೇ. ಅವರು ಎಷ್ಟು ಜ್ಞಾನಿಗಳಾಗಿರ್ತಾರೆ ಗೊತ್ತೋ, ಅವರು ಈ ದೇಹದ ಮೇಲೆ ಮಮಕಾರ ಇರೋದಿಲ್ಲ. ಅಂಥವ್ರು ಜ್ಞಾನಿಗಳು. ಈ ದೇಹದ ಮೇಲೆ ಯಾಕೆ ಮಮಕಾರ ಇರೋದಿಲ್ಲ ಅಂದರೆ, ದೇಹ ಏನು ಗೊತ್ತಾ ಇದು? ಶುಶ್ರುಗಾಲ ಭಕ್ಷೆ, ನಾಳೆ ನರಿನಾಯಿ ತಿಂದೋಗುತ್ತೆ ಅಂತ ಹೇಳ್ತಾರೆ. ಪ್ರಾಣಿಗಳೆಲ್ಲ ಕಾಯ್ತಾ ಕೂತಿರುತ್ತಂತೆ. ಇವನು ಯಾವಾಗ ಸಾಯ್ತಾನೆ, ಬಾಡಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರಂತೆ. ನಾವು ಮಾವಿನ ಹಣ್ಣು ಯಾವಾಗ ಬಿಡುತ್ತೆ ಅಂತ ಕಾಯ್ತಿರ್ತೀವಲ್ಲ, ಆ ಥರ ಇದು ನಮ್ಮ ಬಾಡಿ ಕಾಯ್ತಾ ಇರ್ತಾವಂತವೆಲ್ಲ. ಇದನ್ನು ನಾವೇನು ತಿಳ್ಕೊಂಡಿರೋದು, ನಮ್ಮದು ನಮ್ಮದು ಅಂತೇಳಿ. ಅದಕ್ಕೆ ಇದು ದೊಡ್ಡದು, ಇವತ್ತು ಬಂದು ಪೇಪರ್ ಕೊಟ್ಟು ಬಂದುಬಿಡ್ತಾನೆ, ಆ ವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದು ಪೇಪರ್ ಏನು ಮಾಡ್ತಾರೆ, ಅದನ್ನು ಆನ್ಸರ್ ಪೇಪರ್ಸ್ ಏನು ಮಾಡ್ತಾರೆ, ಎಲ್ಲ ಬಿಸಾಕ್ತಾರೆ, ಸುಟ್ಟು ಹಾಕಿಬಿಡ್ತಾರೆ ಅಷ್ಟೇ, ಏನು ಉಪಯೋಗ ಇಲ್ಲ ಅದರಿಂದ. ನಮಗೆ ಕೊಡೋದಿಲ್ಲ ಮತ್ತೆ, ಸುಟ್ಟು ಹಾಕಿಬಿಡ್ತಾರೆ ಹಾಗೇನೆ. ಅರ್ಥ ಆಯ್ತಾ? ದೇಹ ಹಾಗೇನೆ, ಒಂದು ಸರ್ತಿ ನಾವು ದೇವ್ರಿಗೆ ಒಪ್ಪಿಸಿದ ಮೇಲೆ ಏನು ಮಾಡಬೇಕು, ಅದನ್ನು ನಾಶ ಆಗಿಬಿಡುತ್ತೆ. ಮತ್ತೆ ಸಾಧ ಬರೆದಿದ್ದು ಈಗ ವೇಸ್ಟ ಬರೆದಿದ್ದು, ಮಾರ್ಕ್ಸ್ ಚೇಂಜ್ ಆಗಿಬಿಟ್ಟು, ಮಾರ್ಕ್ಸ್ ಆಗಿಬಿಟ್ಟು ಕನ್ವರ್ಟ್ ಆಗಿ ಬಂದುಬಿಟ್ಟಿದೆ ಈ ಕಡೆ. ಆಗಲೇ ಪುಣ್ಯ ಕನ್ವರ್ಟ್ ಆಗಿಬಿಡುತ್ತೆ ಆಗಲೇ, ಆದರೆ ನಮಗೆ ಬೇಕಾಗಿಲ್ಲ ಈಗ. ನಾನು ಯೋಚನೆ, ನಮ್ಮ ದೇಹದ ಬೆಲೆ ನಿಮಗೆ ಗೊತ್ತಿಲ್ಲ, ಇದೇ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ, ತಪ್ಪಿದ್ದು. ಎಲೆ ಇದ್ದಾಗ ಊಟದಲ್ಲಿ ಬೆಲೆ, ಎಲೆಯವರಿಗೂ ಊಟ ಮಾಡೋವರಿಗೆ ಅಷ್ಟೇ, ಊಟ ಆದಮೇಲೆ ಬಿಸಾಕ್ಬಿಡೋದು ಸಾಧನ. ಅದು ಊಟ ಮಾಡೋಕ್ಕೆ ಬೇಕೇ ಬೇಕದು. ಇಲ್ಲಿ ಎಲೆ ಇಲ್ಲದೆ ಊಟ ಮಾಡೋಕ್ಕೆ ಬರೋದಿಲ್ಲ, ದೇಹ ಇಲ್ಲದೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ದೇಹ ನಮ್ಮಿಂದ ಬರೋದಿಲ್ಲ, ಎಲೆ ನಮ್ಮಿಂದ ಬರ. ಬುಡ ಊಟ ಮಾಡಿದ್ರಲ್ಲ, ರಿಸಿಟ್ ಎಲೆ ಒತ್ಕೊಂಡೋಗಿ ಅಭ್ಯಾಸ ಮಾಡಿದ್ರೆ ಬಡದ್ರೆ ಸಾಕಾಗಿದೆ, ಬಿಟ್ಟೋಗ್ಬಿಡ್ತಾರೆ. ಅದೆಲ್ಲ ಸರಿಯಾಗಿ ಅರ್ಥ ಮಾಡಿ. ಇದು ಯಾರಿಗೆ ಗೊತ್ತಾಗುತ್ತೆ ಇದೆಲ್ಲ? ಧೀರಾಹ, ಜ್ಞಾನಿಗಳಾಗಬೇಕು. ನಾಳೆ ನಾವು ಮುಂದುವರ್ಸೋಣಂತೆ. ತುಂಬ ಹೇಳ್ತಾರೆ ಆಚಾರ್ಯ ಬಗ್ಗೆ, ಇದು ಭಾಗ ಓದಿಬಿಟ್ರೆ ವೈರಾಗ್ಯ ಬರಲೇಬೇಕು. ಹಾಗೆ ಹೇಳ್ತಾರೆ, ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ.